శ్రేష్ఠాకారం జగదీశపదాక్షరం జగదీతల విఖ్యాతం జగన్నాథ గురుం భజే. హరికథామృతసార గురుగణ తరుణ విందాపనిషు కేళు
ಕಪಿಲ ಕಪಿಲ ನಾಮಕ ನರಹರಿ ನರಸಿಂಹರೂಪಿ ರೂಪಿ ಭಾರ್ಗವ ಪರಶುರಾಮರೂಪಿ ತ್ರಯ. ಈ ಮೂರು ರೂಪಗಳಿಂದ ಭಗವಂತ ವಪುಷ ವಪುಷ ಶರೀರದ ನೇತ್ರರಿ ಕಣ್ಣುಗಳಲ್ಲಿ ತಾನೆದ್ದುಕೊಂಡು ಪದಾರ್ಥಗಳನ್ನು ನೋಡುವಂತೆ ಮಾಡಿ ಅವರ ನೋಟದ ಮೂಲಕ ತಾನು ನೋಡಿ ಚತುರ್ವಿಧ ಅನ್ನವನ್ನ ಶುದ್ಧಿ ಮಾಡಿ ನಂತರ ನಾಸಿಕ ದಿ ನಾಸಿಕದಿ ಅಂತ ಬರ್ಕೊಳ್ಳಿ. ನಾಸಿಕ ಅಸ್ಯದಿ ಅಂದಾಗ ಎರಡಕ್ಕೂ ಬರುತ್ತೆ. ನಾಸಿಕದಿ ಮೂಗಿನಲ್ಲಿ ನರಸಿಂಹ ರೂಪದಿಂದ ಇದ್ದು ಭೋಜನ ಪದಾರ್ಥಗಳ ಗಂಧವನ್ನು ಆಘ್ರಾಣಿಸುವಂತೆ ಮಾಡಿ ಆಸ್ಯದಿ ಆಸ್ಯದಿ ಮುಖದಲ್ಲಿ ಭಾರ್ಗವ ನಾಮಕನಾಗಿ ಹೇಳಿದ್ದೀನಲ್ಲ ಭಾರ್ಗವ ನಾಮಕನಾಗಿ ಇದ್ದುಕೊಂಡು ನಂತರ ಜಿಹ್ವೆಯಲ್ಲಿ ನಾಲಿಗೆಯಲ್ಲಿ ಶಫರ ನಾಮಕ ಮತ್ಸ್ಯ ನಾಮಕನಾಗಿ ಆಯಾ ರಸವನ್ನು ಸ್ವೀಕಾರ ಮಾಡಿ ದಂತದಲ್ಲಿ ಹಲ್ಲುಗಳಲ್ಲಿ ಹಂಸ ಎಂಬ ಆಖ್ಯ ಹೆಸರಿರುವಂಥವನಾಗಿ ಪದಾರ್ಥಗಳನ್ನು ಚೆನ್ನಾಗಿ ಅಗಿಯುವಂತೆ ಮಾಡುತ್ತಾನೆ. ವಾಚ್ಯದೊಳು ವಾಗೇಂದ್ರಿಯದಲ್ಲಿ ತ್ರಿಪದಿ ಗಾಯತ್ರಿ ಮಂತ್ರ ಪಾದ್ಯ ಪ್ರತಿಪಾದ್ಯನಾದ ಗಾಯತ್ರಿ ಮಂತ್ರದೊಳಗೆ ನೆಲೆಸಿರುವ ಹಯಾಸ್ಯ ಸ್ತ್ರೀರೂಪಿಯಾದ ಹಯಗ್ರೀವರೂಪಿ ಪರಮಾತ್ಮ ಆಯಾ ಕಾಲದ ಮಾತುಗಳನ್ನು ನುಡಿದು ನುಡಿಸಿ ತನಗೆ ಇದರಿಂದ ಏನೂ ಪ್ರಯೋಜನವಿಲ್ಲದಿದ್ದರೂ ಅಪರಿಮಿತ ಸೀಮೆಯಿಲ್ಲದ ಸುಖಪೂರ್ಣ ಪೂ ಪೂರ್ಣವಾದ ಸುಖದಿಂದ ಭರಿತನಾದ ಭಗವಂತ ಸಂತತ ಸದಾಕಾಲದಲ್ಲಿ ಕೃಪಣರುಳು ಅಲ್ಪ ಸುಖಕ್ಕಾಗಿ ತುಂಬಾ ಶ್ರಮ ಪಡುವಂಥವರು ಕೃಪಣರು ಅಂದರೆ ದೀನರು ಎಂದರ್ಥ. ಅಂಥವರಾದ ಜೀವರೊಳು ಇದ್ದು ಅವರವರ ಸರ್ವಾಂಗಗಳಲ್ಲಿ ವ್ಯಾಪಿಸಿ ಇದ್ದು ಅವರವರ ರಸ ಆಯಾ ದೇವತೆಗಳಿಗೆ ಸಂಬಂಧಪಟ್ಟ ಉಣಲಿಕ್ಕೆ ಯೋಗ್ಯವಾದ ಅವರವರ ರಸಗಳಲ್ಲಿರುವ ತನ್ನ ರಸರೂಪವನ್ನು ಸ್ವೀಕರಿಸಿ ತಾನೇ ಸ್ವೀಕರಿಸಿ ಕೊಡುವ ಅವರವರಿಗೆ ಅವರವರ ರಸಗಳನ್ನು ಕೊಡುವಂಥವನಾಗುತ್ತಾನೆ. ಇಲ್ಲಿ ಲಕ್ಷ್ಮೀದೇವಿಯ ರಸವನ್ನು ಲಕ್ಷ್ಮೀದೇವಿಗೆ ಕೊಡುವಾಗ ಆ ರಸದೊಳಗಿರುವ ತನ್ನ ರಸವನ್ನು ಸ್ವೀಕರಿಸಿ ಲಕ್ಷ್ಮೀರಸವನ್ನು ಲಕ್ಷ್ಮೀದೇವಿಗೆ ಕೊಡುತ್ತಾನೆ. ಹಾಗೆಯೇ ಪ ಪ್ರಾಣದೇವರಲ್ಲಿರು ಪ್ರಾಣದೇವರಿಗೆ ಪ್ರಾಣರಸವನ್ನು ಕೊಡುವಾಗ ಆ ಪ್ರಾಣರಸದಲ್ಲಿ ಲಕ್ಷ್ಮೀ ರಸವಿರುತ್ತೆ. ಆ ಲಕ್ಷ್ಮೀ ರಸದಲ್ಲಿರುವ ತನ್ನ ರಸರೂಪವನ್ನು ತಾನು ಸ್ವೀಕರಿಸಿ ಲಕ್ಷ್ಮೀರಸವನ್ನು ಲಕ್ಷ್ಮೀದೇವಿಗೆ ಕೊಟ್ಟು ಪ್ರಾಣರಸವನ್ನು ಪ್ರಾಣದೇವರಿಗೆ ಕೊಡುತ್ತಾನೆ. ಈ ರೀತಿಯಲ್ಲಿ ಸಕಲ ದೇವತೆಗಳಿಗೂ ಅವರವರ ರಸಗಳನ್ನು ಕೊಡುವಾಗ ಅವರವರ ರಸಗಳಲ್ಲಿರುವ ದೊಡ್ಡವರಾದ ಆಯಾ ದೇವತೆಗಳ ರಸಗಳಿರುತ್ತವೆ. ಅವುಗಳಲ್ಲಿರುವ ತನ್ನ ರೂಪಗಳನ್ನು ತಾನು ಸ್ವೀಕರಿಸಿ ಹಿರಿಯರಾದ ದೇವತೆಗಳಿಗೆಲ್ಲ ಅವರವರ ರಸ ವಿಭಾಗ ಮಾಡಿಕೊಟ್ಟು ಅದರ ಮೂಲಕ ಕಿರಿಯ ದೇವತೆಗಳಿಗೆ ಹಿಂದೆ ಹಿರಿಯ ಈಗ ಕಿರಿಯ ದೇವತೆಗಳಿಗೆ ಅವರವರ ರಸ ಅನುಭವಕ್ಕೆ ತಂದುಕೊಡುತ್ತಾನೆ. ಇದು ರಸ ಸ್ವೀಕರಿಸಿಕೊಡುವ ಎಂಬುದರ ತಾತ್ಪರ್ಯ. ನಾವು ಭೋಜನ ಮಾಡುವಾಗ ಅಲ್ಲಲ್ಲಿರುವ ದೇವರ ರೂಪಗಳನ್ನು ಆಯಾ ರೂಪಗಳು ಮಾಡಿಸುವ ಕಾರ್ಯಗಳನ್ನು ತಿಳಿದು ಆಯಾ ಕಾರ್ಯಗಳಲ್ಲಿ ದೇವರು ಪ್ರಕಟ ಮಾಡುವ ಅನೇಕ ರೂಪಗಳು ಇವೆ ಎಂದು ತಿಳಿದು ಆಯಾ ರೂಪಗಳನ್ನ ಬಿಂಬನಿಗೆ ಐಕ್ಯ ಚಿಂತಿಸುವುದೇ ಮಹಾಪೂಜೆ. ಅಲ್ಲಲ್ಲಿ ಆಯಾ ಕಾರ್ಯಗಳಲ್ಲಿ ಪ್ರಕಟ ಆಗುವ ಭಗವದ್ ರೂಪಗಳು ಹೇಗಿರುತ್ತವೆ ಎಂದು ಗೊತ್ತಿಲ್ಲದಿದ್ದರೂ ಸಾಮಾನ್ಯವಾಗಿ ರೂಪಗಳಂತೂ ಪ್ರಕಟ ಆಗುತ್ತವೆ. ಆ ಪ್ರಕಟ ಆದ ರೂಪಗಳು ಬಿಂಬನಲ್ಲಿ ಐಕ್ಯ ಚಿಂತಿಸುವುದೇ ನಮಗೆ ವಿಹಿತವಾದದ್ದು. ನಿರುಪಮಾನಂದಾತ್ಮ ಹರಿ ಸಂಕರುಷಣ ಪ್ರದ್ಯುಮ್ನ ರೂಪದಿ ಇರುತಿಹನು ಭೋಕ್ತೃಗಳೊಳಗೆ ತಚ್ಛಕ್ತಿದನು ಎನಿಸಿ ಪರಸುವನು ನಾರಾಯಣ ಅನಿರುದ್ಧ ಎರಡು ನಾಮದಿ ಭೋಜ್ಯ ವಸ್ತುಗ ನಿರುತ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ. ಇಲ್ಲಿ ಹೇಳುತ್ತಾರೆ ಭಗವಂತ ನಿರುಪಮ ಆನಂದಾತ್ಮ, ಅವನ ಆನಂದಕ್ಕೆ ಸೀಮೆ ಇಲ್ಲ ಅಂಥವನು, ಅವನಿಗೇನು ಬೇಕಾಗಿಲ್ಲ ಅಂತ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ ಅಂದರೆ ಸಂಕರ್ಷಣ ಪ್ರದ್ಯುಮ್ನ ಎರಡು ರೂಪಗಳಿಂದ ತಿನ್ನುವವರಲ್ಲಿದ್ದು ಆ ಶಕ್ತಿಯನ್ನ ಕೊಡತಾ ಇದ್ದಾನೆ. ಅಲ್ಲಿ ಜೀವ ಎಷ್ಟಿರ್ತಾನೆ, ಬಹಳ ಸೂಕ್ಷ್ಮ, ಅವನನ್ನ ಹೃದಯ ಕಮಲದಲ್ಲಿಟ್ಟು ಈ ಸುತ್ತು ಶರೀರದಲ್ಲಿ ತಾನೇ ವ್ಯಾಪಿಸಿ ಇದ್ದು ಆ ಅನ್ನವನ್ನ ಕೈಯ ಮೂಲಕ ತಾನೇ ತೆಗೆಸಿ ಬಾಯಲ್ಲಿ ಹಾಕಿಸಿ ಅಗೆಸಿ ನುಂಗಿಸಿ ಇಷ್ಟು ಮಾಡ್ತಾನಲ್ಲ, ಇಷ್ಟು ಮಾಡುವಾಗ ಇವನಿಗೇನಾದ್ರೂ ಉಪಕಾರದೆಯಾ, ಅದರಿಂದ ಏನಾದ್ರೂ ಪ್ರಯೋಜನವಿದೆಯಾ ಅಂದ್ರೆ ಅದಕ್ಕೆ ಉತ್ತರ ಕೊಟ್ರು ನಿರುಪಮಾನಂದಾತ್ಮ, ಇವನಿಗೆ ಇದರಿಂದ ಆಗಬೇಕಾಗದ ಚೂರೂ ಇಲ್ಲ ಅಂತ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ. ಭೋಕ್ತೃಗಳೊಳಗೆ ಇರುತಿಹನು ತಚ್ಛಕ್ತಿದನು ಎನಿಸಿ, ಆ ಶಕ್ತಿಯನ್ನ ಕೊಡುವವ ಅಂದ. ಇಲ್ಲಿ ಶಕ್ತಿಯನ್ನು ಕೊಡುವವ ಅಂದ್ರೆ ದೇವರೇನೋ ಚೂರು ಒಂದು ಪ್ಯಾಕೆಟ್ ಅಲ್ಲಿ ಶಕ್ತಿ ಕೊಟ್ಟರು ಅದು ಬಳಸ್ಕೊಂಡು ನಾವು ಊಟ ಮಾಡಿದೀವಿ ಅಂತ ಅಪಾರ್ಥ ಬೇಡ. ಶಕ್ತಿದನು ಅಂತ ಹೇಳಿದರೆ ಅವರಲ್ಲಿ ನಿಂತು ತಾನೇ ಉಣಿಸ್ತಾನೆ, ಉಣಿಸೋದಕ್ಕೆ ಶಕ್ತಿಯನ್ನ ಖರ್ಚು ಮಾಡುತ್ತಾನೆ ಅಷ್ಟೇ ಹೊರತು ಅವನೇ ನಮ್ಮಲ್ಲಿ ನಿಂತು ಉಣಿಸ್ತಾನೆ. ನಮಗೆ ಚೂರು ಶಕ್ತಿ ತಗೊಳ್ರಪ್ಪ ಕೊಡ್ತಾ ಇದ್ದೇನೆ ಅಂತ ಕೊಟ್ಟು ನಾವ ಶಕ್ತಿಯನ್ನು ಬಳಸಿಕೊಂಡು ನಾವೇ ಊಟ ಮಾಡೋದು ಅಂತ ಅಂತದ್ದು ಯಾವುದೂ ಇಲ್ಲ. ಜೀವ ಉಸಿರಾಡಲಿಕ್ಕೂ ಸ್ವತಂತ್ರನಲ್ಲ. ಜೀವನ ಅಂಗಾಂಗಗಳಲ್ಲಿ ದೇವರೇ ವ್ಯಾಪಿಸಿ ಆಯಾ ಅವಯವಗಳನ್ನ ತಾನೇ ಕೈ ಹಿಡಿದು ಕೈಯನ್ನ ಕದಲಿಸಿದಂತೆ ಆ ಥರ ಮಾಡಿಸ್ತಾ ಇದ್ದಾನೆ. ಆ ಥರ ಮಾಡಿಸಲಿಕ್ಕೆ ಏನು ತನ್ನ ಶಕ್ತಿಯನ್ನ ಖರ್ಚು ಮಾಡತಾನೆ ಅದನ್ನೇ ಶಕ್ತಿ ದಾ ಅಂತ ಕರೀತಾರೆ ಅಷ್ಟೇ ಹೊರತು ಶಕ್ತಿಯನ್ನೇನೋ ತೆಗೆದು ನಮ್ ಕೈ ಕೊಟ್ಟು ನೀನು ಬಳಸಿಕೋ ಅಂತ ಹೇಳಿದ್ರೆ ಆ ಶಕ್ತಿಯನ್ನ ಬಳಸಿಕೊಳ್ಳೋದು ಎಂಬುದು ಕೂಡಲ್ಲ ಅಂತ ಹೇಳ್ತಾ ಇದ್ದಾರೆ. ತಚ್ಛಕ್ತಿದನು ಎನಿಸಿ ಅಂದ್ರೆ ಇಲ್ಲಿ ಊಟ ಮಾಡುವ ಕಾಲಕ್ಕೆ ಶೋಷಿ ಮರೆಸೋಗಿರುತ್ತೆ. ಯಾಕೆ ಅಂದ್ರೆ ನಾವು ಊಟ ಮಾಡ ದೇವರು ಊಟ ಮಾಡಿಸ್ತಾ ಇದ್ದಾರೆ. ಇಷ್ಟುವರೆಗೆ ಬಂದ್ರೆ ಸಾಲದು, ನಮ್ಮ ಸಕಲೇಂದ್ರಿಯಗಳಲ್ಲಿ ಭಗವಂತನ ವ್ಯಾಪಾರ ಆಗ್ತಾ ಇರುತ್ತೆ. ಆಗುವಾಗ ಆಯಾ ಇಂದ್ರಿಯಗಳಿಂದ ದೇವರ ದೇವತೆಗಳ ರೂಪಗಳು ಅಸಂಖ್ಯವಾಗಿ ಪ್ರಕಟ ಆಗ್ತಾ ಇರುತ್ತೆ. ಅದು ಹೇಗಿರುತ್ತೆ ರೂಪಗಳು, ಅದರ ಗುಣಗಳೇನು, ಅದು ಯಾವುದು ನಮಗೆ ಗೊತ್ತಿಲ್ಲ. ಆಚಾರ್ಯರೇ ಹೇಳುತ್ತಾರೆ ಪ್ರಕಟ ಆಗುತ್ತೆ ಅಂತ ಗೊತ್ತಷ್ಟೇ ಹೊರತು ಅದರ ಒಳಗಿನ ರಹಸ್ಯ ನಮಗೆ ಅಂದ್ರೆ ಸಾಮಾನ್ಯ ಜನಗಳಿಗೆ ಗೋಚರ ಆಗುವುದಲ್ಲ. ಅದಕ್ಕೆ ತಲೆ ಕೆಡಿಸಿಕೋಬೇಡಿ ಅಂತ ಹೇಳಿಬಿಡ್ತಾರೆ, ನಿಮ್ಗೆ ಅಧಿಕಾರವಿಲ್ಲ. ಎಷ್ಟಧಿಕಾರ ಪ್ರಕಟ ಆಗ್ತಾ ಇವೆ ಅಂತ ಗೊತ್ತಷ್ಟೆ ಕುರುಡು, ಎಷ್ಟು ದೇವರ ರೂಪಗಳು ಪ್ರಕಟ ಆಗ್ತಾ ಇವೆ ಅಂತ. ಆ ಪ್ರಕಟ ಆದ ಅಂದರೆ ಭೋಜನ ಸಮಯದಲ್ಲಿ ದೇವರಲ್ಲಿ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂದರೆ ಸ್ವಾಮಿ ಭೋಜನ ಕಾಲದಲ್ಲಿ ಕಣ್ಣಿಂದ ಮೂಗಿನಿಂದ ಕಿವಿಯಿಂದ ಬಾಯಿಯಿಂದ ನಾಲಿಗೆಯಿಂದ ನಾನಾ ನನ್ನ ಚರ್ಮೇಂದ್ರಿಯದ ಅಂದ್ರೆ ತ್ವಗೇಂದ್ರಿಯದಿಂದ ನೀನೇ ಬಿಂಬ ಒಳಗಿರ್ತಾನೆ, ಅಲ್ಲಿಂದ ಲಿಂಗ ದೇಹ, ಅಲ್ಲಿಂದ ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಈ ನಾಲ್ಕು ದೇಹಗಳಲ್ಲಿ ಇಷ್ಟು ಇಂದ್ರಿಯಗಳಿಂದ ನೀನು ವ್ಯಾಪಾರ ಮಾಡಿಸುವಾಗ ಆ ಊಟದ ಕಾಲದಲ್ಲಿ ನೀನು ಪ್ರಕಟ ಮಾಡಿದ ನಿನ್ನ ಮತ್ತು ನಿನ್ನ ಸೇವಕರಾದ ದೇವತೆಗಳ ಅನಂತ ರೂಪಗಳು ಹೊರಬರ್ತಾ ಇವೆ. ಆ ರೂಪಗಳೆಲ್ಲ ಅವರವರಲ್ಲಿರುವ ಬಿಂಬಮೂರ್ತಿಯೇ, ನಿನಗರ್ಪಿತ ಹರಿಯೇ, ನಿನಗಿದು ಪೂಜಾ ಅಂತ ಹೇಳಬೇಕು. ಹಾಗೆ ಭೋಜನ ಕಾಲದಲ್ಲಿ ಎರಡು ಕಡೆ ಬರ್ತಾ ಇದೆ ನೋಡಿ. ಸರಿಯಾಗಿ ಹೇಳಬೇಕಾದರೆ ನನ್ನ ಇಂದ್ರಿಯಗಳಲ್ಲಿ, ಭೋಜನ ಕಾಲದಲ್ಲಿ ನನ್ನ ಇಂದ್ರಿಯಗಳಲ್ಲಿ ಮೊದಲೇ ನಿಂತಿದ್ದ ದೇವರ ದೇವತೆಗಳ ರೂಪಗಳು ಮತ್ತು ಭೋಜನ ಕಾಲದಲ್ಲಿ ಪ್ರಕಟ ಆಗುವ ದೇವರ ದೇವತೆಗಳ ರೂಪಗಳು ಮತ್ತು ಸ್ವೀಕಾರ ಮಾಡುವ ಪದಾರ್ಥಗಳಲ್ಲಿ ಮೊದಲೇ ನಿಂತ ದೇವರ ದೇವತೆಗಳ ರೂಪಗಳು, ಸ್ವೀಕಾರ ಮಾಡುವಾಗ ಪದಾರ್ಥಗಳಲ್ಲಿ ಪ್ರಕಟ ಆದ ದೇವರ ದೇವತೆಗಳ ರೂಪಗಳು. ಹೆಚ್ಚು ಕನ್ಫ್ಯೂಷನ್ ಬೇಡ. ಇಂದ್ರಿಯಗಳಲ್ಲಿ ಮೊದಲೇ ದೇವರ ದೇವತೆಗಳ ರೂಪಗಳು ನಿಂತಿವೆ, ಪದಾರ್ಥಗಳಲ್ಲಿ ದೇವರ ದೇವತೆಗಳ ರೂಪಗಳು ನಿಂತಿವೆ. ಅದಲ್ಲದೆ ಭೋಜನ ಕ್ರಿಯಾದಲ್ಲಿ ಈ ಇಂದ್ರಿಯಗಳಿಂದಲೂ ದೇವರ ದೇವತೆಗಳ ರೂಪಗಳು ಸಪರೇಟ್ ಸೆಟ್ ಪ್ರಕಟ ಆಗುತ್ತೆ, ಹಾಗೆ ಪದಾರ್ಥಗಳಿಂದಲೂ ದೇವರ ದೇವತೆಗಳ ರೂಪಗಳು ಪ್ರಕಟ ಆಗುತ್ತೆ. ಹಾಗಾದರೆ ಮೊದಲೇ ಇದ್ದ ಎರಡೂ ಕಡೆ ಇದ್ದ ದೇವರ ದೇವತೆಗಳ ರೂಪಗಳು ಹಾಗಲ್ಲದೆ ಭೋಜನ ಕಾಲದಲ್ಲಿ ಪ್ರಕಟ ಆದ ದೇವರ ದೇವತೆಗಳ ರೂಪಗಳು ಇದ್ದಾರೆ ಅಂತ ತಿಳಿದು ಆಯಾ ರೂಪಗಳನ್ನ ಆಯಾ ತತ್ವಾಭಿಮಾನಿ ದೇವತಾ ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಹರೇ ನಿನಗರ್ಪಿತ ಅಂತ ನಾವು ತಿಳಿಯುವುದೇ ನಿಜವಾದ ಭೋಜನ. ಇಷ್ಟರೊಳಗೆ ಆಯಾ ಪದಾರ್ಥಗಳಲ್ಲಿರುವ ಆಯಾ ರಸಗಳಲ್ಲಿರುವ ಆಯಾ ದೇವತೆಗಳಲ್ಲಿರುವ ನಿನ್ನ ರೂಪಗಳೇನಿವೆ ಅದು ನೀನು ಸ್ವೀಕಾರ ಮಾಡಿ ಅವರವರಿಗೆ ಅವರವರ ರಸಗಳನ್ನ ಕೊಡತಾ ಇದ್ದೀಯ. ಆಗ ಪ್ರಕಟ ಆದ ನಿನ್ನ ರೂಪಗಳು ನೀನೇ ಸ್ವೀಕಾರ ಮಾಡತಾ ಇದ್ದೀಯ. ಅದು ನಾನು ಕೃಷ್ಣ ಅರ್ಪಣೆ ಬಿಡಲಿಕ್ಕಿಲ್ಲ ಅಲ್ವಾ. ಆಯಾ ರಸಗಳನ್ನ ತಾನು ಸ್ವೀಕಾರ ಮಾಡಿ ಭಗವಂತ ಅವರವರಿಗೆ ಕೊಡುವಾಗ ಏನು ಭಗವದ್ ರೂಪಗಳು ಪ್ರಕಟ ಆಗುತ್ತೆ ಅದನ್ನ ಪೂಜಾ ಅಂತ ನಾವು ಚಿಂತನೆ ಮಾಡ್ಲಿಕ್ಕಿಲ್ಲ, ದೇವತೆಗಳು ಚಿಂತನೆ ಮಾಡುತ್ತಾ ಇದ್ದಾರೆ. ಹರಿಯೇ, ಇದೆಲ್ಲ ನಿನ್ನ ಪೂಜಾ ಆಗುತ್ತಿದೆ. ಮತ್ತೆ ನೀನೇನು ಕೊಡುತ್ತೀಯ ಅಂದರೆ ಆಯಾ ರೂಪಗಳಿಗೆ ನಮೋ ನಮಃ, ನಮಸ್ಕಾರವನ್ನ ಸಲ್ಲಿಸಿದರೆ ಆ ರೂಪಗಳಿಗೆ ಪೂಜಾ ಆಗುತ್ತೆ, ನಾವು ಮಾಡುವ ಪೂಜಾ ಆಗುತ್ತೆ. ಇಷ್ಟು ಏನು ಮಿನಿಮಮ್ ಲೆವೆಲ್ ಅಲ್ಲಿ ಚಿಂತನೆ ಮಾಡಬೇಕು, ಹೆಚ್ಚಿಗೆ ಬೇಡ, ಇಷ್ಟು ಮಾಡ್ಲಿಕ್ಕಾಗುತ್ತೆ. ಇದಿಷ್ಟು ಬರ್ಕೊಳ್ತೀರಾ ಬೇಡವಾ? ಹೌದು, ಅದಕ್ಕೆ ಹೇಳಿದ್ದು ಮೊದಲೇ ಇರುತ್ತೆ, ಇಂದ್ರಿಯಗಳಲ್ಲೂ ಮೊದಲೇ ಇರುತ್ತೆ, ಪದಾರ್ಥಗಳಲ್ಲೂ ಮೊದಲೇ ಇರುತ್ತೆ, ಪ್ರಕಟ ಆಗುತ್ತೆ. ಯಾಕಂದ್ರೆ ಪದಾರ್ಥಗಳಲ್ಲಿ ಮೊದಲು ಚಕ್ಕುಲಿ ಆಕಾರದಲ್ಲಿತ್ತು, ಅದು ಪುಡಿ ಪುಡಿ ಆಗುವಾಗ ಅದರಿಂದ ರೂಪಗಳು ಪ್ರಕಟ ಆಗುತ್ತಲ್ಲ, ಹೌದಾ? ಸರಿ, ಆ ರೀತಿಯಲ್ಲಿ ಬರಕೊಳ್ಳಿ. ಭೋಜನ ಮಾಡುವಾಗ ಈ ರೀತಿ ಚಿಂತನೆ ಮಾಡಬೇಕು. ಓ, ಪವರ್ ಹೋಯ್ತ? ಭೋಜನ ಮಾಡುವಾಗ ನಮ್ಮ ಇಂದ್ರಿಯಗಳಲ್ಲಿ ಮೊದಲೇ ನಿಂತಿರುವ ಭಗವದ್ ರೂಪಗಳಿಗೆ ಭಗವದ್ ರೂಪಗಳನ್ನು ಚಿಂತಿಸಿ ನಮಸ್ಕರಿಸಬೇಕು. ಭೋಜನ ಮಾಡುವಾಗ ಎರಡನೇ ಸ್ಟೆಪ್, ಭೋಜನ ಮಾಡುವಾಗ ಇಂದ್ರಿಯಗಳಿಂದ ಪ್ರಕಟವಾದ ಅನೇಕ ದೇವರ ದೇವತೆಗಳ ರೂಪಗಳನ್ನು ಸ್ಮರಿಸಿ ನಮ್ಮ ನಮ್ಮ ಇಂದ್ರಿಯಗಳಲ್ಲಿ ಷೋಡಶಿಯಲ್ಲಿ ಹೇಳಿದಾರಲ್ಲ ಆ ಥರ ಸ್ಮರಿಸಿ ನಮಸ್ಕರಿಸಬೇಕು. ಮೂರನೆಯದು ಸ್ವೀಕಾರ ಮಾಡುವ ಪದಾರ್ಥಗಳಲ್ಲಿ ಮೊದಲೇ ನಿಂತ ದೇವರ ದೇವತೆಗಳ ರೂಪಗಳಿಗೆ ನಮಸ್ಕರಿಸಬೇಕು. ನಾಲ್ಕು, ಹಾಗೆಯೇ ಭೋಜನ ಮಾಡುವಾಗ ಪದಾರ್ಥಗಳಲ್ಲಿ ಉಂಟಾಗುವ ಬದಲಾವಣೆಗಳಲ್ಲಿ ಪ್ರಕಟ ಆಗುವ ದೇವರ ದೇವತೆಗಳ ರೂಪಗಳನ್ನು ಸ್ಮರಿಸಿ ನಮಸ್ಕರಿಸಬೇಕು. ಈ ಎಲ್ಲ ರೂಪಗಳನ್ನು ಆಯಾ ದೇವತೆಗಳೊಳಗಿರುವ ಭಗವಂತನಿಂದ ಅಭಿನ್ನನಾದ ಬಿಂಬಮೂರ್ತಿಗೆ ಐಕ್ಯ ತಿಳಿದು ಇದು ನೀನೇ ಚಿಂತನೆ ಕೊಟ್ಟು ಮಾಡಿ ಮಾಡಿಸಿದ್ದು ಹರಿಯೇ ನಿರಗರ್ಪಿತ ಎಂದು ಚಿಂತಿಸಬೇಕು. ಇದೇ ಭಗವಂತನಿಗೆ ನಾವು ಸಲ್ಲಿಸುವ ಮಹಾಪೂಜೆ. ಅವನ ಸ್ವಾತಂತ್ರ್ಯ ನಮ್ಮ ಸ್ವಾತಂತ್ರ್ಯ ಸದಾ ನೆನಪಿಸಿಕೊಳ್ಳುವುದೇ ಸಾಧನೆ. ಇನ್ನ ಈ ಪದ್ಯದ ಅರ್ಥ, ಭಗವಂತ ಭೋಕ್ತೃಗಳಲ್ಲಿ ಪ್ರದ್ಯುಮ್ನ ಸಂಕರ್ಷಣ ರೂಪಗಳಿಂದಿರ್ತಾನೆ, ಇನ್ನ ಕರೆಸುವನು ನಾರಾಯಣ ಅನಿರುದ್ಧ ಎರಡು ನಾಮದಿ. ಭೋಜ್ಯ ವಸ್ತುಗ ತಿನ್ನುವ ವಸ್ತುಗಳಲ್ಲಿ ನಾರಾಯಣ ಅನಿರುದ್ಧ ಅಂತ ಎರಡು ಹೆಸರಿಂದ ಕರೆಸಿಕೊಂಡು ಭೋಜ್ಯ ವಸ್ತುಗ ಅಂದ್ರು. ಭೋಜ್ಯ ತಿನ್ನತಕ್ಕಂಥ ಪದಾರ್ಥಗಳಲ್ಲಿ ಇರ್ತಾನೆ. ಹೇಗಿರ್ತಾನೆ ಅಂದ್ರೆ ಆ ಪದಾರ್ಥಕ್ಕೆ ತೃಪ್ತಿಯನ್ನ ಕೊಡುವ ತಾಕತ್ತನ್ನು ಕೊಡುತ್ತೆ, ರುಚಿಯನ್ನ ಕೊಡುವ ತಾಕತ್ತನ್ನು ಕೊಡುತ್ತಾನೆ. ತಾನೊಳಗಿದ್ದು ಆ ಪದಾರ್ಥಕ್ಕೆ ಒಳ್ಳೆ ತಾಕತ್ತನ್ನ ಕೊಟ್ಟು ಅಂದ್ರೆ ಅದು ಪ್ರಕಟ ಮಾಡಿ, ರುಚಿಯನ್ನ ಪ್ರಕಟ ಮಾಡಿ, ರಸಗಳನ್ನ ಪ್ರಕಟ ಮಾಡಿ, ತಾನು ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ, ಆ ಪದಾರ್ಥದಲ್ಲಿ ರಸ ಇದ್ದಷ್ಟು ಮಾತ್ರಕ್ಕೆ ಜೀವನಿಗೆ ರಸ ಸೇರಲ್ಲ, ರುಚಿ ಬರಲ್ಲ. ತಾನೇ ಆ ರಸದೊಳಗಿರುವಂತಹ ತನ್ನ ರೂಪವನ್ನ ನಾಲಿಗೆ ಒಳಗಿರುವ ತನ್ನ ರೂಪದಿಂದ ತಾನು ಸ್ವೀಕಾರ ಮಾಡಿದಾಗ ಆ ರಸ ಜೀವನಿಗೆ ಗೊತ್ತಾಗುತ್ತೆ. ಭಗವಂತ ರಸದಲ್ಲಿರುವ ತನ್ನ ರೂಪವನ್ನ ತಾನು ಸ್ವೀಕಾರ ಮಾಡದಿದ್ದರೆ ಆ ಪದಾರ್ಥದಲ್ಲಿ ರಸ ಇದ್ದರೂ ಕೂಡ ನಮಗೆ ರಸ ಗೊತ್ತಾಗಲ್ಲ. ಅದನ್ನೇ ದಾಸರು ಹೇಳುತ್ತಾರೆ, ಕಲುಷ ಜಿಹ್ವೆಗೆ ಸುಷ್ಠು ಭೋಜನ ಜಲ ಮೊದಲು ವಿಷ ತೋರುವುದು, ನಿಷ್ಕಲುಷ ಜಿಹ್ವೆಗೆ ಸುರಸ ತೋರುವುದೆಲ್ಲ ಕಾಲದಲ್ಲಿ. ಆ ರೀತಿಯಲ್ಲಿ ಪದಾರ್ಥ ಕೆಟ್ಟೋದಾಗ ಅಲ್ಲಿ ಭಗವಂತನ ರೂಪ ಹೊರಟು ಹೋಗುತ್ತಾ ಅಂದ್ರೆ ಇಲ್ಲ, ಪರಿಣಾಮ ಆಗುತ್ತೆ. ಬೇರೆ ರೂಪದಲ್ಲಿ ಇರುತ್ತೆ. ಆ ಕೆಟ್ಟೋದದ್ದಕ್ಕೆ ಆ ರಸ ಬದಲಾವಣೆ ಮಾಡಬೇಕಲ್ಲ. ಹಣ್ಣಿದೆ, ಕೆಟ್ಟ ಹೋಗಿದೆ, ಆ ಕೊಳೆತ ರಸ ಕೂತಿದೆ, ಆ ರಸದಲ್ಲಿ ಭಗವದ್ ರೂಪ ಮೊದಲು ಚೆನ್ನಾಗಿತ್ತು ರಸ, ಆ ರೂಪ ಅದು ಚೆನ್ನಾಗಿ ಇಳಿಸಿತ್ತು. ಈಗ ಕೊಳೆತ ರಸದಲ್ಲೂ ಭಗವದ್ ರೂಪ ಇರುತ್ತೆ, ಯಾಕೆ ಆ ಕೊಳಿಸಿದ್ದೇ ಆ ರೂಪ. ಆ ರೂಪ ಇದ್ದರೆ ಆ ರಸಕ್ಕೆ ಕೊಳೆತ ರಸದ ರುಚಿ ಬರುತ್ತೆ. ದೇವ ಆ ರಸ ಕೊಳೆತದ್ದು, ದೇವರ ರೂಪ ಶುದ್ಧ. ಹಾಗೆ ಪದಾರ್ಥದಲ್ಲಿ ಎಲ್ಲಾ ಕಡೆ ಕೂಡ ಭಗವಂತ ಅಂಟಿಲ್ಲದೆ ಅದರದರ ಗುಣ ಆಯಾಕಾರದ ಪರಿಣಾಮ ಪ್ರಕಟ ಮಾಡುತ್ತಾನಷ್ಟೇ ಹೊರತು ಅದರ ಅಂಟು ಅವನಿಗಿಲ್ಲ. ಆಯಾ ರಸದ ಆಯಾ ಪರಿಣಾಮ ಮಾಡುವ ಕಾಲಕ್ಕೆ ತಾನು ನಾನಾ ರೂಪಗಳು ಧಾರಣೆ ಮಾಡಿ ಪ್ರಕಟ ಮಾಡುತ್ತಾ ಬರ್ತಾನೆ. ಅದು ತನ್ನ ನಿಯಮಾನುಸಾರ ಹೇಗೆ ಬೇಕಾದರೂ ಮಾಡುತ್ತಾನೆ. ಆದರೆ ತನ್ನಲ್ಲಿ ವಿಕಾರ ಇರಲ್ಲ, ತನ್ನಲ್ಲಿ ಯಾವ ವಿಕಾರ ಇರಲ್ಲ. ಪದಾರ್ಥದಿಂದಾಗಿ ಆತನಲ್ಲಿ ವಿಕಾರ ಇರಲ್ಲ, ನಮ್ಮಲ್ಲಿ ವಿಕಾರ ಬರುತ್ತೆ. ಪದಾರ್ಥದಿಂದಾಗಿ ನಮ್ಮಲ್ಲಿ ವಿಕಾರ ಬರುತ್ತೆ, ಯಾಕೆ ಅಂದರೆ ಅಭಿಮಾನ ಇರೋದರಿಂದ. ಪದಾರ್ಥಗಳ ಮೇಲೆ ಅಭಿಮಾನ, ಶರೀರದ ಮೇಲೆ ಅಭಿಮಾನ, ಇಂದ್ರಿಯಗಳ ಮೇಲೆ ಅಭಿಮಾನ, ಮನಸ್ಸಿನ ಮೇಲೆ ಅಭಿಮಾನ ತುಂಬಾ ಬೆಳೆದದ್ದರಿಂದ ಆ ಅಭಿಮಾನದ ಮೂಲಕವಾಗಿ ನಾವು ಶರೀರ ಬೇರೆ ಎಂಬ ಎಚ್ಚರ ಕಳಕೊಂಡದ್ದರಿಂದ ನಮಗೆ ವಿಕಾರದಿಂದಾಗಿ ನಮ್ಮ ಮೇಲೆ ಪರಿಣಾಮ ಬರ್ತಾ ಇರುತ್ತೆ. ದೇವರಿಗೆ ಆ ಅಭಿಮಾನಾದಿಗಳು ಇಲ್ಲ, ಆ ಅಭಿಮಾನಕ್ಕೆ ಕಾರಣವಾದ ಲಿಂಗದೇಹಾದಿಗಳು ದೇವರಲ್ಲಿಲ್ಲ, ಅಭಿಮಾನಕ್ಕೆ ಕಾರಣವಾದ ಅಸ್ವಾತಂತ್ರ್ಯ ಇಲ್ಲ, ದೇವರಲ್ಲಿ ಸ್ವಾತಂತ್ರ್ಯವಿದೆ. ಆದ್ದರಿಂದ ಭಗವಂತನಲ್ಲಿ ಇದ್ಯಾವುದು ಪರಿಣಾಮ ಬೀರಲ್ಲ. ಇದು ಚಿಂತನೆ ಮಾಡುತ್ತಾ ಊಟ ಮಾಡಿದರೆ ನಮಗೆ ಒಂದು ವೇಳೆ ಆ ರಸಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೂ ಕೂಡ ಅದು ನಮ್ಮ ಮೇಲೆ ಪರಿಣಾಮ ಬೀರದಂತೆ ಭಗವಂತ ಮಾಡುತ್ತಾನೆ. ಪದಾರ್ಥ ತಿಂತಾ ಇದ್ದೇವೆ, ಅದು ಸರಿಯಾಗಿರಬೇಕು. ಏನು ಬೇರೆ ಏನೋ ಬೆರೆತಿತ್ತು, ಅದರಿಂದ ಏನೋ ತೊಂದರೆ ಆಗಬೇಕಾಗಿತ್ತು ನಮಗೆ, ಅಂಥ ಕಾಲಕ್ಕೆ ಪದಾರ್ಥ ತಿನ್ನಲಿಕ್ಕೆ ಮೊದಲೇ ಪದಾರ್ಥದ ಭಗವದ್ ರೂಪ, ಪದಾರ್ಥದಿಂದಾಗಿ ಯಾವ ಬದಲಾವಣೆಗಳಿಲ್ಲವನಿಗೆ ಯಾವ ತೊಂದರೆಗಳಿಲ್ಲ ಅಂಥವನೇ ನನ್ನ ಸ್ವಾಮಿ ಅಂತ ಚಿಂತನೆ ಮಾಡಿದರೆ ಅವ ಆ ಗುಣವನ್ನ ಪ್ರಕಟ ಮಾಡಿ ಏನು ಮಾಡುತ್ತಾನೆ ಅಂದ್ರೆ ತಿಂದ ಪದಾರ್ಥದಿಂದ ವಿಷ ಪರಿಣಾಮ ನಮ್ಮ ಮೇಲೆ ಆಗದಂತೆ ಭಗವಂತ ಮಾಡುತ್ತಾನೆ. ಇದು ದೊಡ್ಡವರು ಚಿಂತನೆ ಮಾಡಿದಾಗ ಆದಂತಹ ಪರಿಣಾಮ. ಅದು ನಾವು ಮಾಡಿದರೆ ಒಳ್ಳೆಯದು. ಅದಕ್ಕೆ ನೈವೇದ್ಯ ಕಾಲಕ್ಕೂ ದ್ವಾದಶ ಸ್ತೋತ್ರ ಇತ್ಯಾದಿಗಳ ಸ್ಮರಣೆ. ಯಾಕೆ ಅಂದರೆ ಆ ಮಾಡಿದ ಪದಾರ್ಥಗಳಲ್ಲಿ ಏನಾದರೂ ದೋಷಗಳಿದ್ದರೆ ಆ ರೂಪ ಪರಿಹಾರ ಮಾಡುತ್ತೆ. ಊಟ ಮಾಡುವಾಗ ನಮ್ಮೊಳಗಿರುವ ಭಗವದ್ ರೂಪವನ್ನ, ಸ್ವಾಮಿ ನೀನೇ ಪದಾರ್ಥದೊಳಗಿದ್ದೀಯ, ಪದಾರ್ಥದಲ್ಲಿ ಏನಾದರೂ ಬದಲಾವಣೆಗಳು ಬಂದರೂ ಕೂಡ ನಿನಗಾ ತೊಂದರೆ ಇಲ್ಲ, ನಿನ್ನನ್ನು ಚಿಂತನೆ ಮಾಡಿದವರಿಗೂ ಪದಾರ್ಥಗಳು ಬದಲಾವಣೆ ಆದದ್ದರಿಂದ ಬರುವ ತೊಂದರೆಗಳಿಲ್ಲಯ್ಯ ಅಂತ ತಿಳಿದು ಯಾರು ಪದಾರ್ಥದಲ್ಲಿರುವ ಭಗವಂತನನ್ನ ಈ ರೀತಿ ಸ್ಮರಣೆ ಮಾಡುತ್ತಾರೆ ಅವರಿಗೆ ಪದಾರ್ಥಗಳಲ್ಲಿ ನಾನಾ ವಿಷ ಏನಾದರೂ ಬಂದರೂ ಕೂಡ ಅದರ ಪರಿಣಾಮ ಆಗದಂತೆ ದೇವರು ಸದಾ ರಕ್ಷಣೆ ಮಾಡುತ್ತಾರೆ ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಸಂಕರ್ಷಣ ಪ್ರದ್ಯುಮ್ನ ರೂಪ ಅಂತ ಎರಡೂ ಹೇಳ್ತಾ ಇದ್ದಾರಲ್ಲ,
ಪರಮಾತ್ಮ ಇದ್ದಾನೆ ತಿಂತಾ ಇದ್ರು, ಜ್ವರ ಬಂದಿರುತ್ತೆ ಕೆಲವು ಅದೇ ಪದಾರ್ಥ ಜ್ವರ ಬಂದಾಗ ಅವ್ರ ರುಚಿ ಬರಲ್ಲ, ರಸ ತಗೊಂಡಿರ್ತಾನೆ ಕೊಟ್ಟಿರ್ತಾನಲ್ವ ನಲಿಗೆ, ಮತ್ತೆ ಅನ್ಯಾಯ ಪ್ರಕಟ ಆಗಲ್ಲ.
ಯಾವನಿಗಾದರೆ ಜ್ವರ ದೇವರೇ ಕೊಟ್ಟಿರ್ತಾರಲ್ಲ, ಆ ಕೊಟ್ಟಿರೋ ಕಾಲಕ್ಕೆ ಆ ಜ್ವರ ಬಂದಾಗ ನಾಲಿಗೆಯಲ್ಲಿ ನಿಂತ ರೂಪ ಆ ಪದಾರ್ಥದಲ್ಲಿರುವ ರೂಪವನ್ನ ಸ್ವೀಕಾರ ಮಾಡಿದ್ರೂ ಕೂಡ ನಮ್ಮಲ್ಲಿ ನಾಲಿಗೆಯಲ್ಲಿ ನಿಂತ ರೂಪ ಬದಲಾವಣೆ ಆಗಿರುತ್ತೆ. ರೂಪ ಬದಲಾವಣೆ ಆಗುವುದು ಅಂತ ಹೇಳಿದ್ರೆ ಅದೇ ರೂಪನೇ, ಅದರಲ್ಲೇ ವಿಶೇಷ ಪ್ರಕಟ ಆಗಿರುತ್ತೆ. ಜ್ವರದ ಕಾಲದಲ್ಲಿ ನಾಲಿಗೆಯಲ್ಲಿ ಯಾವ ರೂಪ ರಸ ಸ್ವೀಕಾರ ಮಾಡಿಕೊಡಬೇಕು ಆ ರೂಪ ಬದಲಾವಣೆ ಆದಾಗ ಯಾವ ರಸ ಸ್ವೀಕಾರ ಮಾಡಿದರೂ ಅಂದ್ರೆ ಆ ರಸದಲ್ಲಿರುವ ರೂಪ ಬಂದು ಐಕ್ಯ ಆದರೂ ಕೂಡ ಅದರ ರುಚಿ ಗೊತ್ತಾಗದಂತೆ ಮಾಡಿಬಿಡುತ್ತಾನೆ ಭಗವಂತ. ಹಾಗಲ್ಲದೆ ಜ್ವರ ಹೋದ ಕೂಡಲೇ ಈ ರೂಪ ಮತ್ತು ಬದಲಾವಣೆ ಆಗುತ್ತೆ, ಆಗ ಮತ್ತು ರಸದಲ್ಲಿರುವ ರೂಪ ಬಂದು ಇಲ್ಲಿ ಸೇರಿದರೆ ಅದೇ ರಸ ಗೊತ್ತಾಗ್ತಾ ಇರುತ್ತೆ. ಇದು ಆ ಭಗವದ್ ರೂಪದ ವ್ಯಾಪಾರ ಅಷ್ಟೇ. ಅಂದರೆ ನೋಡಿ, ಶರೀರದಲ್ಲಿ ಮಾಮೂಲಾಗಿ ರೂಪಗಳು ನಿಂತಿವೆ, ನಾಲಿಗೆಯಲ್ಲಿ, ಕಣ್ಣಲ್ಲಿ, ಎಲ್ಲಾ ಕಡೆ ಭಗವದ್ ರೂಪಗಳು ನಿಂತಿವೆ. ಜ್ವರ ಬಂತು ಅಂತಾಯಿತು. ಜ್ವರ ಬಂತು ಅಂತ ಹೇಳಿದರೆ ಆ ರೂಪದಿಂದ, ವ್ಯಾಧಿಯ ರೂಪದಿಂದ ಭಗವಂತ ಬರ್ತಾನಲ್ವಾ, ವ್ಯಾಧಿಯನ್ನ ಕರ್ಕೊಂಡು ಬರ್ತಾನೆ, ಅದರಲ್ಲಿ ಭಗವದ್ ರೂಪ ಬರುತ್ತೆ. ಆ ರೂಪ ಬಂದು ಇಲ್ಲಿರುವ ರೂಪ ಜೊತೆಗೆ ಸೇರಿದಾಗ ಆ ವ್ಯಾಧಿಯ ಪರಿಣಾಮ ಆಗುತ್ತೆ ನಾಲಿಗೆ ಮೇಲೆ. ಅಂದರೆ ಇಲ್ಲಿದ್ದ ರೂಪ, ನಾಲಿಗೆಯಲ್ಲಿದ್ದ ರೂಪ ಮೊದಲಿನ ರೂಪ ಅಲ್ಲ, ವಿಶೇಷ ರೂಪ ಆಯಿತು. ಜ್ವರದಿಂದ ಬಂದಿರತಕ್ಕಂತಹ ಇನ್ನೊಂದು ರೂಪದಲ್ಲಿ ಸೇರಿತು. ಆ ಎರಡು ರೂಪದ ಪರಿಣಾಮ ಏನು ಅಂದ್ರೆ ರಸವನ್ನ ಅದೇ ತರ ಸ್ವೀಕಾರ ಮಾಡಿಸ, ಇಷ್ಟು ಪರಿಣಾಮ ಆಗುತ್ತೆ. ಇದೆಲ್ಲ ಎಷ್ಟು ಆಳಕ್ಕೆ ಹೋಗ್ತಾ ಇರೋದು, ಹೊಡಸ್ತಾ ಇರ್ತಾನೆ ಭಗವಂತ ಹೀಗೆ 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 ಅಂತ ಆಗ್ತಾ ಇರುತ್ತೆ. ಒಟ್ಟಾರೆ ಅವನ ನಿಶಿತವಾದ ಪರಿಣಾಮಗಳು, ಅವನು ನಡೆಸುವಂತಹ ವ್ಯಾಪಾರವನ್ನ ಯಾರು ಚಿಂತನೆ ಮಾಡುತ್ತಾ ಬರುತ್ತಾರೆ, ಎರಡಾಗುತ್ತ ಅವರಿಗೆ. ಒಂದು, ಪದಾರ್ಥಗಳ ಆಯಾ ಒಳಗಿರುವ ತೊಂದರೆಗಳೇನಿದೆ ಆ ತೊಂದರೆಗಳಿಂದ ಶರೀರಕ್ಕೆ ಪರಿಣಾಮ ಆಗಲ್ಲ, ವಿಷ ಬರಲ್ಲ. ಎರಡನೆಯದೇನು, ಈ ಭಗವಂತನ ಚಿಂತನೆ ಭೋಜ್ಯ ಪದಾರ್ಥದಲ್ಲಿ ಚಿಂತನೆ ಮಾಡಿದರೆ ಇನ್ನೇನು ಪರಿಣಾಮ ಅಂದರೆ, ಪದಾರ್ಥ ತಿನ್ನುವುದರ ಮೂಲಕ ನಾನಾ ಜನರ ಪದಾರ್ಥ ತಗೊಳ್ತೇವೆ, ನಾನಾ ರೀತಿಯಾದ ಪದಾರ್ಥ ತಗೊಳ್ತಾ ಇರ್ತೇವೆ. ಪದಾರ್ಥ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ದೇವರ ಸಾಧನೆಗೆ ಅಡ್ಡಿ ಆಗುವುದಾದರೆ ಆ ಪದಾರ್ಥದ ಪರಿಣಾಮ ಅರ್ಥ ಆಯ್ತಾ. ಊಟ ಮಾಡಿದವು, ಊಟ ಮಾಡಿದರೆ ಶರೀರಕ್ಕೇನು ಪರಿಣಾಮ ಆಗ್ಲಿಲ್ಲ, ಆದರೆ ಮನಸ್ಸಿಗೆ ಸೀದಾ ಪರಿಣಾಮ ಆಗ್ತಾ ಇದೆ. ದೇವರ ಪುಸ್ತಕ ಮುಟ್ಟಬೇಕು ಅಂತಿಲ್ಲ, ಏನೂ ಇಲ್ಲ, ಹಾಗಾಗ್ತಾ ಇದೆ. ಯಾಕೆ? ಅನ್ನದ ಪರಿಣಾಮ. ಅಂಥ ಪರಿಣಾಮಗಳು ಏನಾದರೂ ಅನ್ನದಿಂದ ಇದ್ದರೆ ಅಂಥ ಪರಿಣಾಮಗಳನ್ನ ಪರಿಹಾರ ಮಾಡುವುದೇ ಪದಾರ್ಥಗತ ಭಗವದ್ ರೂಪದ ಸ್ಮರಣೆ, ನಮ್ಮೊಳಗಿರತಕ್ಕಂಥ ಭಗವದ್ ರೂಪದ ಸ್ಮರಣೆ. ಇದರಿಂದ ಏನಾಗುತ್ತೆ ಅಂದರೆ, ಪದಾರ್ಥದಿಂದ ಯಾವ ರೀತಿಯಾದ ದುಷ್ಪರಿಣಾಮ, ಶಾರೀರಕ ದುಷ್ಪರಿಣಾಮ, ಮಾನಸಿಕ ದುಷ್ಪರಿಣಾಮ ಎರಡೂ ಇಲ್ಲದೆ ಏನಾಯಿತು, ರೋಗ ಹೋಯಿತು. ರೋಗ ಹೋಲ್ದೆ ಸಾಲದು, ಹೊಟ್ಟೆ ತುಂಬಬೇಕಲ್ಲ. ಭಗವಂತನ ಸ್ಮರಣೆ ವಿಶೇಷ ಬರುವಂತೆ ಮಾಡುತ್ತೆ ಈ ಭಗವಂತನ ಸ್ಮರಣೆ. ಅಂದರೆ ಭಗವಂತನ ಸ್ಮರಣೆಗೆ ಅಡ್ಡಿಯಾದ ಪಾಪಗಳನ್ನ ಸತತ ಕತ್ತರಿಸಿ ಹಾಕುತ್ತೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ಇದು ಹೇಳೋದು, ಅದಕ್ಕೆ ನಾನು ಹೇಳಿದೆ. ಖಚಿತ, ಸತ್ಯಬೋಧರು ಮೊದಲಾದ ಮಹಾನುಭಾವರು ಯಾರಾದಿದ್ದಾರೆ, ವಾದಿರಾಜರಿಗೆ ವಿಷ ಹಾಕಿದ್ರು, ಸತ್ಯಬೋಧರಿಗೆ ವಿಷ ಪರಿಣಾಮ ಆಯಿತು ಅಂತ ಹೇಳ್ತಾರೆ. ಪರಿಣಾಮ ಆಗಿಲ್ಲ. ಯಾಕೆ ಅಂದ್ರೆ, ವಿಷದಲ್ಲಿರುವ ರೂಪ ಪರಿಣಾಮ ತೋರಬೇಕಾಗಿದ್ರೂ ಕೂಡ ಭಗವಂತನ ಚಿಂತನೆ ಇದ್ದದ್ದರಿಂದ ಆ ರೂಪ ಅದನ್ನ ಪರಿಹಾರ ಮಾಡಿ ಅವರನ್ನ ರಕ್ಷಣೆ ಮಾಡಿತು. ಹೌದು, ಅವರನ್ನ ಮಾತ್ರ ಆಗುತ್ತೆ, ನಾವು ದೊಡ್ಡವರು, ನಾವು ಅಂದ್ರೆ ನಾವು ಕೂಡ ಅವರ ಹಾದಿಯಲ್ಲೇ ಆ ಪದಾರ್ಥದೊಳಗಿರುವ ಭಗವದ್ ರೂಪವನ್ನ, ನಮ್ಮೊಳಗಿರತಕ್ಕಂಥ ಭಗವದ್ ರೂಪವನ್ನ ಚಿಂತನೆ ಮಾಡಿ ನೀನೇ ಪದಾರ್ಥದಲ್ಲಿರುವ ದೋಷಗಳನ್ನ ಪರಿಹಾರ ಮಾಡಯ್ಯ. ಪದಾರ್ಥದಿಂದ ನನ್ನ ಶರೀರ ಮೇಲೆ ಬರತಕ್ಕಂಥ ಪರಿಣಾಮಗಳನ್ನ ಪರಿಹಾರ ಮಾಡು, ನನ್ನ ಮನಸ್ಸಿನ ಮೇಲೆ ಆಗುವ ಪರಿಣಾಮವನ್ನು ಪರಿಹಾರ ಮಾಡಿ ನಿನ್ನ ಚಿಂತನೆ ಹೆಚ್ಚಾಗುವಂತೆ ಇದರಿಂದ ಆಶೀರ್ವಾದ ಮಾಡು ಅಂತ ತಿಳಿದು ತಿಂದರೆ ದೊಡ್ಡ ಯಜ್ಞ ಆಗುತ್ತೆ. ಆ ಯಜ್ಞದ ಫಲ ಅದು ಭಗವಂತ ಕೊಡುತ್ತಾನೆ. ಇಷ್ಟು ರಹಸ್ಯ ಒಳಕೂತಿದೆ. ಅದು ಗೊತ್ತಿಲ್ಲದೆ ಏನೋ ಚಿಂತನೆ ಮಾಡಬೇಕಂತೆ, ಏನೋ ತಿನ್ನಬೇಕಂತೆ ಅಂತ ಹೋದರೆ ಅದಷ್ಟೇ ಇರುತ್ತೆ. ಇನ್ನೊಂದು, ಇಡೀ ಜಗತ್ತು ನಾರಾಯಣಾದಿ ಐದು ರೂಪಗಳಿಂದ ನಡೀತಾ ಇದೆ. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ ಐದು ರೂಪಗಳಿಂದ ನಡೆಯುವ ವ್ಯಾಪಾರ ಹೇಗಿದೆ ಅಂದರೆ ಅಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲಾ ಕಾರ್ಯಗಳಲ್ಲೂ ಕೂಡ ನೀವು ಅಡಿಗೆ ಮಾಡತಾ ಇದ್ರು, ಊಟ ಮಾಡತಾ ಇದ್ರು, ಪಾತ್ರೆ ತಿಕ್ತಾ ಇದ್ರು, ಏನು ಮಾಡತಾ ಇದ್ರು ಕೂಡ ಸರ್ವತ್ರ ಪದಾರ್ಥಗಳಲ್ಲಿ ನಾರಾಯಣ ಅನಿರುದ್ಧ ರೂಪ, ವ್ಯಕ್ತಿಗಳಲ್ಲಿ ಪ್ರದ್ಯುಮ್ನ ಸಂಕರ್ಷಣ ರೂಪ, ಅವಕಾಶ ಪದ ವಾಸುದೇವ. ಇಷ್ಟಾಗಿ ಅದು ಫ್ಯಾಕ್ಟರಿ ಆಗಿರಬಹುದು, ಮನುಷ್ಯರಾಗಿರಬಹುದು, ಮನೆ ಕೆಲಸ ಆಗಿರಬಹುದು, ಇಡೀ ಜಗತ್ತಿನ ಕೆಲಸ ಆಗಿರಬಹುದು, ಎಲ್ಲಾ ಕಡೆ ವ್ಯಕ್ತಿಗಳಲ್ಲಿ ನಿಂತು ಮಾಡಿಸುವವ ಪ್ರದ್ಯುಮ್ನ ಸಂಕರ್ಷಣ, ಪದಾರ್ಥಗಳಲ್ಲಿ ನಿಂತಿರುವವ ನಾರಾಯಣ ಅನಿರುದ್ಧ, ಮಧ್ಯ ಅವಕಾಶ ಕೊಡುವವ ವಾಸುದೇವ. ಈ ಚಿಂತನೆ ಸದಾ ಬರಲಿ ಅಂದ್ರು. ಇದೆಷ್ಟು ಚೆನ್ನಾಗಿದೆ ನೋಡಿ, ನೀವು ಏನೇ ತಗೊಳ್ಳಿ, ಅವನು ಬೋಲ್ಟು ನಟ್ಟು ಫಿಟ್ ಮಾಡುತ್ತಾ ಇದ್ದಾನೆ ಅಂತ ಹೇಳಿದ್ರೆ ಪದಾರ್ಥದಲ್ಲಿರುವ ನಾರಾಯಣ ಅನಿರುದ್ಧ, ಇಲ್ಲಿ ಮಾಡುವ ಪ್ರದ್ಯುಮ್ನ ಸಂಕರ್ಷಣ, ಆ ತಿರುಗಿಸುವ ಕಾಲಕ್ಕೆ ಮಧ್ಯ ಅವಕಾಶ ಕೊಡುವವ ವಾಸುದೇವ. ಈ ರೀತಿ ಎಲ್ಲಾ ಕಾರ್ಯಗಳು, ಪ್ರತಿಯೊಂದು ಕೆಲಸ ಮಾಡಿದರೆ ಹೊರತಾಗಲ್ಲ, ಮಾಡಲಿಕ್ಕೆ ವ್ಯಕ್ತಿ ಇರಬೇಕು, ಪದಾರ್ಥ ಇರಬೇಕು, ಮಧ್ಯ ಕೆಲಸ ಆಗುವಾಗ ಗ್ಯಾಪ್ ಇರಬೇಕು. ಅಂತ ಕಾಲಕ್ಕೆ ಏನಾಗುತ್ತೆ, ಐದು ರೂಪಗಳಿಂದ ಇಡೀ ಜಗತ್ತಿನ ವ್ಯಾಪಾರ ಆಗ್ತಾ ಇದೆ ಅಂತ ಸೂಕ್ಷ್ಮವಾಗಿ ಇಲ್ಲಿಂದ ತಿಳಿಸಿಕೊಡುತ್ತಾ ಇದ್ದಾರೆ. ಆ ರೀತಿಯಾಗಿ ಐದು ರೂಪಗಳ ವ್ಯಾಪಾರ ಇಲ್ಲಿ ಮಾತ್ರ ಅಲ್ಲ, ಸತತ ಎಲ್ಲಾ ಕಡೆ ಆದಷ್ಟು ದಿನಾಗ್ಲೂ ಪ್ರತಿ ಕ್ಷಣ ನೆನೆಯಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಎಂಬುದೇ ತಾತ್ಪರ್ಯ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು.